ಇದು ನಮ್ಮ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ನಿಲಯ ಇಂಡಿಯಾ ಮಹಾರಾಷ್ಟ್ರ ಪುಣೆ.
ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರನ್ನು ಅಂತಾರಾಷ್ಟ್ರೀಯ ಕನ್ನಡ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತಿಸುವವನಾಗಿದ್ದೇನೆ.
ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಸ್ಫೂರ್ತಿದಾಯಕ ಸಂಗೀತ, ಹಾಡುಗಳು, ನಂತರ ದೇವರ ವಾಕ್ಯವನ್ನು ಬೋಧಕರಾದ ಶಿವಕುಮಾರ್ ರವರು ನೀಡುವವರಾಗಿದ್ದಾರೆ. ನಾನು ನಿಮ್ಮ ಸಹೋದರಿ ವಿಜಯವಾಣಿ.
ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ವಾಯ್ಸ್ ಆಫ್ ಹೋಪ್. ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ಸಂಖ್ಯೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು.
ನಮ್ಮ ಇಮೇಲ್ ವಿಳಾಸ adventistmediacenter@gmail.com.
ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳಬಹುದು.
ದೇವರ ವಾಕ್ಯ ಕೇಳುವ ಮೊದಲು ಒಂದು ಹಾಡನ್ನು ಕೇಳೋಣ.
ಶೂನ್ಯವೇ ಎಂದೆಂದು ಪರಿತಾಪವೇ, ಈ ಲೋಕ ತ್ಯಜಿಸಿ ಪರಲೋಕಕ್ಕಾಗಿ ತವ ಕಾಪಡು ಮಾನವ. ಈ ಲೋಕ ಬರೀ ಶೂನ್ಯವೇ ಎಂದೆಂದು ಪರಿತಾಪವೇ, ಈ ಲೋಕ ತ್ಯಜಿಸಿ ಪರಲೋಕಕ್ಕಾಗಿ ತವ ಕಾಪಡು ಮಾನವ. ಈ ಲೋಕ ಯಾತ್ರೆಯು ಬಲು ಅಲ್ಪವೆಂದು ತಿಳಿದಿಲ್ಲವೇನೋ ಓ ಮಾನವ. ಈ ಲೋಕ ಚಿಂತೆಯು ಕ್ಷಣ ಮಾತ್ರವೆಂಬ ಅರಿವಿಲ್ಲವೇನೋ ಓ ಮಾನವ. ಕ್ರಿಸ್ತನೇ ನಿನ್ನಯ ಜೀವಿತವೆಂದು, ಆತನೇ ನಿನಗೆ ಸರ್ವಸ್ವವೆಂದು ಯೋಚಿಸಬಾರದೇಕೆ, ಯೋಚಿಸಬಾರದೇಕೆ. ಲೋಕ ಪರಿಶೂನ್ಯವೇ ಎಂದೆಂದು ಪರಿತಾಪವೇ, ಲೋಕ ತ್ಯಜಿಸಿ ಪರಲೋಕಕ್ಕಾಗಿ ತವ ಕಾಪಡು ಮಾನವ. ಯಾತ್ರೆಯು ಬಲು ವ್ಯರ್ಥವೆಂದು ತಿಳಿದಿಲ್ಲವೇನು ಓ ಮಾನವ. ಈ ಲೋಕವೆಲ್ಲವೂ ಪರಿಮಾಯ ಎಂದು ಅರಿವಿಲ್ಲವೇನು ಓ ಮಾನವ. ಅಂತ್ಯದವರೆಗೂ ಸಂರಕ್ಷಿಸುವ ದೇವರಿಗೆಂದೆಂದು ಒಪ್ಪಿಸಿಕೊಳ್ಳುತ್ತಾ ಜೀವಿಸಬಾರದೇಕೆ, ಜೀವಿಸಬಾರದೇಕೆ. ಈ ಲೋಕ ಪರಿಶೂನ್ಯವೇ ಎಂದೆಂದು ಪರಿತಾಪವೇ, ಈ ಲೋಕ ತ್ಯಜಿಸಿ ಪರಲೋಕಕ್ಕಾಗಿ ತವ ಕಾಪಡು ಮಾನವ. ಪರಿಶೂನ್ಯವೇ ಎಂದೆಂದು ಪರಿತಾಪವೇ, ಈ ಲೋಕ ತ್ಯಜಿಸಿ ಪರಲೋಕಕ್ಕಾಗಿ ತವ ಕಾಪಡು ಮಾನವ.
ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ @gmail.com.
ಈಗ ದೇವರ ವಾಕ್ಯವನ್ನು ಕೇಳುವ ಸಮಯ.
666 ಮೃಗದ ಅಂಕೆ. ಪ್ರಿಯ ಕೇಳುಗರೆ, ಈ ದಿನದಲ್ಲಿ ನಾವು 666 ಅಂದರೆ ಏನು, ಆ ಮೃಗದ ಅಂಕೆ ಯಾರನ್ನು ಸೂಚಿಸತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ದೇವರ ವಾಕ್ಯ ಹೀಗೆ ತಿಳಿಸತಕ್ಕಂಥದ್ದಾಗಿದೆ. 13:17 ಗುರುತುದೆಂದರೆ ಮೊದಲನೇ ಮೃಗದ ಹೆಸರು ಅಥವಾ ಅದರ ಹೆಸರನ್ನು ಸೂಚಿಸುವ ಅಂಕೆ. ಇದರಲ್ಲಿ ಜ್ಞಾನವು ಅಡಕವಾಗಿದೆ. ಬುದ್ಧಿವಂತನು ಆ ಮೃಗದ ಅಂಕೆಯನ್ನು ಎನಿಸಲಿ. ಅದು ಒಬ್ಬ ಮನುಷ್ಯನ ಸೂಚಿಸುವ ಅಂಕೆಯಾಗಿದೆ. ಅದರ ಅಂಕೆಯು 666 ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಹಾಗಾದರೆ ಈ 666 ಒಬ್ಬ ಮನುಷ್ಯನ ಅಂಕೆಯಾಗಿದೆ ಎಂದರೆ ಆ ಮನುಷ್ಯ ಯಾರು? ನಿಜವಾಗಲೂ ಅದು ಮನುಷ್ಯನ ಅಂಕೆಯೋ ಅಥವಾ ಬೇರೆ ಯಾವುದಾದರೂ ಅಂಕೆಯೋ? ಇದನ್ನು ನೋಡುವುದಕ್ಕಿಂತ ಮೊದಲು ನಾವು ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಸ್ವಾಮಿ, ಮತ್ತೊಂದು ಆವರ್ತಿ ನಿನ್ನ ವಾಕ್ಯವನ್ನು ತೆಗೆದು ಧ್ಯಾನಿಸಲು ನಿನ್ನ ಪಾದ ಸನ್ನಿಧಾನಕ್ಕೆ ಬಂದಿದ್ದೇವೆ ಸ್ವಾಮಿ. ಹೇಗೆ ಅಂದು ಯೇಸು ಸ್ವಾಮಿಯ ಪಾದದ ಬಳಿಯಲ್ಲಿ ಮರಿಯಲು ಕುಳಿತು ವಾಕ್ಯವನ್ನು ಕೇಳಲು ಅಂಬಲವಾಗಿದ್ದಳು, ಅದೇ ರೀತಿಯಾಗಿ ಈ ದಿನದಲ್ಲಿ ಸ್ವಾಮಿ ನಿನ್ನ ಮಕ್ಕಳು ನಿನ್ನ ಪಾದದ ಬಳಿಗೆ ಬಂದು ಮರಿಯಲ ರೀತಿಯಲ್ಲಿ ಕುಳಿತು ದೇವರ ವಾಕ್ಯವನ್ನು ಕಲಿತುಕೊಳ್ಳಬೇಕೆಂಬುದಾಗಿ ಬಂದಿರುವಾಗ ಅವರ ಹೃದಯದಲ್ಲಿ ನೀನು ಪರಿಶುದ್ಧಾತ್ಮನ ಮುಖಾಂತರವಾಗಿ ಮಾತನಾಡು ಸ್ವಾಮಿ. ಆತ್ಮನು ಅವರ ಸಂಗಡ ಮಾತನಾಡಿ ಅವರ ಹೃದಯಗಳನ್ನು ಬದಲಾಯಿಸಿ ಈ ಕೊನೆಯ ಕಾಲದಲ್ಲಿ ಈ ಮೃಗದ ಅಂಕಿ ಏನು, ಮೃಗದ ಮುದ್ರೆ ಎಂದರೇನು, ಈ ವಿಚಾರಗಳು ಅತಿ ಮುಖ್ಯವಾದಂಥ ವಿಚಾರಗಳಾಗಿರುವುದರಿಂದ ಅದನ್ನು ಅವರ ದಿನನಿತ್ಯ ಜೀವಿತದಲ್ಲಿ ಸತ್ಯವನ್ನು ಅರಿತುಕೊಂಡು ಅದನ್ನು ಇತರರಿಗೂ ತಿಳಿಸುವಾಗಿಯೂ ಅದನ್ನು ಕಲಿತುಕೊಂಡು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗುವಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಪ್ರಿಯ ಕೇಳುಗರೆ, ಈ ದಿನದಲ್ಲಿ ಕೊನೆಯ ಕಾಲದಲ್ಲಿ ಅನೇಕ ಕ್ರೈಸ್ತರು ಹೇಳುವಂತಹ ವಿಚಾರವೇನೆಂದರೆ 666. ಈ 666 ಅನ್ನುವಂತಹ ಒಂದು ವಿಚಾರ ಒಂದು ದೊಡ್ಡ ಗೊಂದಲವನ್ನು ಕ್ರೈಸ್ತೀಯ ಜಗತ್ತಿನಲ್ಲಿ ಏರ್ಪಡಿಸಿದೆ. ಅಂದರೆ 666 ಮೃಗದ ಮುದ್ರೆ ಎಂಬುದಾಗಿ ಅನೇಕರು ಈ ದಿನದಲ್ಲಿ ಹೇಳುವಂಥವರಾಗಿದ್ದಾರೆ. ಆದರೆ ದೇವರ ವಾಕ್ಯದ ಮುಖಾಂತರವಾಗಿ ನಾವು ಧ್ಯಾನಿಸುವಾಗ ಈ 666 ಮೃಗದ ಮುದ್ರೆಯಲ್ಲ, ಅದು ಮೃಗವನ್ನು ಕಂಡುಹಿಡಿಯಲು ದೇವರು ಕೊಟ್ಟಿರತಕ್ಕಂತಹ ಒಂದು ಸನ್ನೆ, ಒಂದು ಕ್ಲೂ ಎಂಬುದಾಗಿ ಆಂಗ್ಲ ಭಾಷೆಯಲ್ಲಿ ನಾವು ನೋಡಬಹುದಾಗಿದೆ. ಅನೇಕರು ಹೇಳುವಂಥವರಾಗಿದ್ದಾರೆ ದೇಹದ ಮೇಲೆ ಟ್ಯಾಕ್ಯೂ ಅಂದರೆ ಅನೇಕ ಚಿಹ್ನೆಗಳನ್ನು ಒತ್ತಿಕೊಳ್ಳುವುದರ ಮೂಲಕವಾಗಿ, ಅಸುಲನ್ನು ಹಾಕಿಸಿಕೊಳ್ಳುವುದರ ಮೂಲಕವಾಗಿ ಅದು ಈ 666 ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಇನ್ನೂ ಕೆಲವರು ಹೇಳುವಂಥವರಾಗಿದ್ದಾರೆ ಕಂಪ್ಯೂಟರ್ 666 ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಇನ್ನೂ ಅನೇಕರು ಹೇಳುವಂಥವರಾಗಿದ್ದಾರೆ ಬಾರ್ಕೋಡ್ 666 ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಇನ್ನೂ ಅನೇಕರು ನಮ್ಮ ಭಾರತ ದೇಶದಲ್ಲಿ ಹೇಳುವಂಥವರಾಗಿದ್ದಾರೆ ಆಧಾರ್ ಕಾರ್ಡ್ 666 ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಈ ಕೊನೆಯ ಕಾಲದಲ್ಲಿ ಸ್ವಲ್ಪ ದಿನದ ಹಿಂದೆ ಬಂದು ಹೋದಂತಹ ಆ ಕೊರೋನಾ ವೈರಸ್, ಅದನ್ನು ಸಹ ಲೆಕ್ಕಾಚಾರ ಮಾಡಿ ಆ ಕೊರೋನಾ ವೈರಸ್ ಸಹ 666 ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಸೈತಾನ ಈ ಒಂದು ಮೃಗದ ಮುದ್ರೆ ಅಂದರೇನು, ಆ ಮೃಗ ಯಾವುದು ಎಂಬುದನ್ನು ಅರ್ಥ ಮಾಡಿಕೊಳ್ಳದ ರೀತಿಯಲ್ಲಿ ಜನರ ಗಮನವನ್ನು ಬೇರೆ ಬೇರೆ ಲೋಕದ ಕಡೆಗೆ ಸೆಳೆಯುವಂಥವನಾಗಿದ್ದಾನೆ. ಈ ರೀತಿಯಾಗಿ ನಿಜವಾದಂಥ ಅರ್ಥವನ್ನು ಜನರ ಮನಸ್ಸಿಗೆ ನಾಟದಂತೆ ಮಾಡುವ ರೀತಿಯಲ್ಲಿ ಜನರ ಈ ಲೋಕದ ಮನಸ್ಸನ್ನ ಸೈತಾನನು ಬೇರೆ ಬೇರೆ ಕಡೆಗೆ ಸೆಳೆಯುವಂಥವನಾಗಿದ್ದಾನೆ. ಅಂದರೆ ದೇವರ ವಾಕ್ಯ ಏನು ಹೇಳ್ತಕ್ಕಂಥದ್ದಾಗಿದೆ? ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ಓದುವುದಾದರೆ ಪ್ರಕಟಣೆ ಪುಸ್ತಕ 13:17 ಕೊನೆಯ ಭಾಗದಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ. ಆ ಗುರುತು ಯಾವುದೆಂದರೆ ಮೊದಲನೇ ಮೃಗದ ಹೆಸರು. ಮೊದಲನೇ ಮೃಗ ಯಾವುದು ಎಂಬುದಾಗಿ ನಾವು ನೋಡಬೇಕಾದರೆ ಮೊದಲನೇ ಮೃಗ ತಿಳಿಸ್ತಕ್ಕಂಥದ್ದಾಗಿದೆ, ಅದು ಪೋಪ್ ಮಾರ್ಗದ ಕತ್ತೋಲಿಕ ಸಭೆಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಮೊದಲನೇ ಮೃಗದ ಹೆಸರು ಅಥವಾ ಅದರ ಹೆಸರನ್ನ ಸೂಚಿಸುವ ಅಂಕೆ, ಆ ಪೋಪ್ ಮಾರ್ಗದ ಹೆಸರನ್ನ ಸೂಚಿಸುವಂತಹ ಅಂಕೆ, ಅದನ್ನ ಕಂಡಿಡಲಿಕ್ಕೋಸ್ಕರ ದೇವರು 666 ಕೊಟ್ಟಿರ್ತಕ್ಕಂಥದ್ದನ್ನ ನೋಡ್ತಕ್ಕಂಥವರಾಗಿದ್ದೇವೆ. ಅಷ್ಟು ಮಾತ್ರವಲ್ಲದೆ ಮುಂದಿನ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಇದರಲ್ಲಿ ಜ್ಞಾನವು ಅಡಕವಾಗಿದೆ. ಬುದ್ಧಿ ಉಳ್ಳವನು ಆ ಮೃಗದ ಅಂಕೆಯನ್ನ ಹೆಣಿಸಲಿ. ಅದು ಒಬ್ಬ ಮನುಷ್ಯನ ಸೂಚಿಸುವ ಅಂಕೆಯಾಗಿದೆ. ಅದರ ಅಂಕೆಯು 666 ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಇದರಲ್ಲಿ ಜ್ಞಾನವಿದೆ, ಇದರಲ್ಲಿ ತಿಳುವಳಿಕೆ ಇದೆ. ಆ ಮೃಗದ ಅಂಕೆಯನ್ನ ಎಣಿಸಲಿ, ಯಾಕೆಂದರೆ ಅದು ಒಬ್ಬ ಮನುಷ್ಯನ ಅಂಕೆಯಾಗಿದೆ. ಆ ಅಂಕೆಯು 666 ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಮೃಗ ಎಂದರೆ ಒಂದು ರಾಜ್ಯ ಅಥವಾ ರಾಜ್ಯನನ್ನ ಸೂಚಿಸ್ತಕ್ಕಂಥದ್ದಾಗಿದೆ. ಒಬ್ಬ ಮನುಷ್ಯನ ಅಂಕೆ ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಆ ಮನುಷ್ಯನನ್ನ ಕಂಡುಹಿಡಿಯಲು ನೀಡಿರುವ ಅಂಕೆಯೇ 666 ಹೊರತು ಮೃಗದ ಮುದ್ರೆ ಅಲ್ಲ, ಮೃಗದ ಗುರುತು ಅಲ್ಲ. ಹಾಗಾದರೆ 666 ಯಾರನ್ನ ಸೂಚಿಸ್ತಕ್ಕಂಥದ್ದಾಗಿದೆ, ಅದನ್ನು ಹೇಗೆ ಎನಿಸುವುದು ಎಂದು ಅನೇಕರು 666 ಸಂಖ್ಯೆಯನ್ನ ಎನಿಸುವುದರಲ್ಲಿ ಅನೇಕ ಗೊಂದಲಕ್ಕೆ ಒಳಗಾಗಿದ್ದಾರೆ. ರೋಮನ್ ಕಥೋಲಿಕ ಸಭೆ ಅಧಿಕಾರಕ್ಕೆ ಬಂದು ಅನೇಕ ದಿನಗಳ ನಂತರ ಅನೇಕ ಜನಗಳು ಹೆಚ್ಚು ಕಡಿಮೆ 60 ಪುರಾವೆಗಳನ್ನ ನೀಡಿರ್ತಕ್ಕಂಥವರಾಗಿದ್ದಾರೆ. ಮತ್ತೆ 96 ಪ್ರೊಟೆಸ್ಟೆಂಟ್ ವಿದ್ವಾಂಸರು ಪೋಪ್ ಇರುವಂತಹ ಬಿರುದಿನ ಬಗ್ಗೆ ಅವಲೋಕನ ಮಾಡಿ ಪೋಪಿಗೆ ಹಿಡಿದಿರುವ ಬಿರುದು ಏನು ಎಂಬುದಾಗಿ ಅದನ್ನು ಲೆಕ್ಕಾಚಾರ ಮಾಡಿ ತಿಳಿಸಿದ್ದಾರೆ. ಪೋಪಿಗೆ ಇರತಕ್ಕಂತಹ ಒಂದು ಬಿರುದು ಏನು ಎಂಬುದಾಗಿ ನಾವು ನೋಡುವುದಾದರೆ ಅವರಿಗಿರ್ತಕ್ಕಂಥ ಬಿರುದು ವೈಕರಿಯಸ್ ಪಿಲೈ DI ಎಂಬುದಾಗಿ ಹೇಳುವಂತವರಾಗಿದ್ದಾರೆ. ಅಂದರೆ ಈ ಲೋಕದಲ್ಲಿ ಕ್ರಿಸ್ತನ ಪ್ರತಿನಿಧಿ ಎನ್ನುವಂತಹ ಅರ್ಥವನ್ನ ಲ್ಯಾಟಿನ್ ಭಾಷೆಯಲ್ಲಿ ಅಂದರೆ ಕಥೋಲಿಕರ ಅಧಿಕೃತ ಭಾಷೆಯಲ್ಲಿ ಇದರಲ್ಲಿ ವೈಕರಿಯಸ್ ಫಿಲಿಲೈ DI ಎಂದು ಕರೆಯುವವರಾಗಿದ್ದಾರೆ. ಇದನ್ನ ಅನೇಕ ಪ್ರೊಟೆಸ್ಟೆಂಟ್ ವಿದ್ವಾಂಸರು ಸಹ ಲೆಕ್ಕ ಹಾಕಿ ಇದು ಮೃಗದ ಗುರುತು ಎಂಬುದಾಗಿ, ಮೃಗದ ಅಂಕೆ ಎಂಬುದಾಗಿ ಹೇಳುವಂತರಾಗಿದ್ದಾರೆ. ಇದನ್ನ ನಾವು ಹೇಗೆ ಎನಿಸುವುದು ಎಂಬುದಾಗಿ ನಾವು ನೋಡುವುದಾದರೆ ಇದರಲ್ಲಿ ನಾವು ರೋಮನ್ ಸಂಖ್ಯೆಯಲ್ಲಿ ಲೆಕ್ಕ ಮಾಡಿದರೆ 666. ಉದಾಹರಣೆಗೆ ರೋಮನ್ ಸಂಖ್ಯೆಯಲ್ಲಿ ಹೈ ಅನ್ನುವಂತಹ ಒಂದು ಸಂಖ್ಯೆಗೆ ಎಷ್ಟು ಮೌಲ್ಯವನ್ನು ನೀಡತಕ್ಕಂಥವರಾಗಿದ್ದಾರೆ ಅಂದರೆ 1 ಮೌಲ್ಯವನ್ನು ನೀಡತಕ್ಕಂಥವರಾಗಿದ್ದಾರೆ. ಅದೇ ರೀತಿಯಾಗಿ ಯು ಅಥವಾ ವಿಗೆ 5 ಮೌಲ್ಯವನ್ನು ನೀಡುವಂಥವರಾಗಿದ್ದಾರೆ. ಅದೇ ರೀತಿಯಾಗಿ ಎಕ್ಸ್ ಅದಕ್ಕೆ ಎಷ್ಟು ಮೌಲ್ಯವನ್ನು ನೀಡುವಂತವರಾಗಿದ್ದಾರೆ ಅಂದರೆ 10 ಮೌಲ್ಯವನ್ನು ನೀಡುವಂತವರಾಗಿದ್ದಾರೆ. ಅದಕ್ಕೆ ತನ್ನದೇ ಆದಂತಹ ಬೆಲೆಗಳಿದೆ. ಅದೇ ರೀತಿಯಾಗಿ ವೈಕರಿಯಸ್ ಫಿಲಿಲೈ DI ಅನ್ನುವಂತಹ ಈ ಒಂದು ಶಿರೋನಾಮಕ್ಕೆ ಈ ಲೋಕದಲ್ಲಿ ಕ್ರಿಸ್ತನ ಪ್ರತಿನಿಧಿ ನಾನು ಅಂತೂ ಹೇಳಿಕೊಳ್ಳುವಂತಹ ಆ ಒಂದು ವಿಚಾರಕ್ಕೆ ಲ್ಯಾಟಿನ್ ಭಾಷೆಯ ರೋಮನ್ ಸಂಖ್ಯೆಯನ್ನ ನಾವು ಲೆಕ್ಕ ಮಾಡುವುದಾದರೆ, ಈ ಸಂಖ್ಯೆಯ ಬೆಲೆಯನ್ನ ನೀಡಿ ಲೆಕ್ಕ ಮಾಡುವುದಾದರೆ 666 ಬರ್ತಕ್ಕಂಥದ್ದಾಗಿದೆ ಪ್ರಿಯರೇ. ಉದಾಹರಣೆಗೆ ನಾವು ಗಮನಿಸುವುದಾದರೆ ವಿ ಅಂದರೆ 5, ಐ ಅಂದರೆ 1, ಸಿ ಅಂದರೆ 100, ಎ ಅಂದರೆ 0, ಆರ್ ಅಂದರೆ 0 ಯಾಕೆಂದರೆ ಅದಕ್ಕೆ ಬೆಲೆ ಇಲ್ಲ, ಮತ್ತೆ ಐ ಅಂದರೆ 1, ಯು ಅಂದರೆ 5, ಎಸ್ ಅಂದರೆ 0. ಅದೇ ರೀತಿಯಾಗಿ ಫಿಲಿಲೈ ಅಂತಂದರೆ FILII, ಅದಕ್ಕೆ ಎಫ್ ಅಂದರೆ ಯಾವುದೇ ಮೌಲ್ಯ ಇಲ್ಲ 0, ಐ ಅಂದರೆ 1, ಎಲ್ ಅಂದರೆ 50, ಐ ಅಂದರೆ 1, ಐ ಅಂದರೆ 1, ಮತ್ತೆ DI ಅನ್ನೋದಕ್ಕೆ ಡಿ ಅಂದರೆ 500, ಇ ಅಂದರೆ 0, ಐ ಅಂದರೆ 1. ಪ್ರಿಯರೇ, ನೀವು ನಿಮ್ಮ ಮನೆಗಳಲ್ಲಿ ಈ ಒಂದು ಪೇಪರನ್ನು ತೆಗೆದುಕೊಂಡು ಪೆನ್ನನ್ನು ತೆಗೆದುಕೊಂಡು ಈ ರೀತಿಯಾಗಿ ಬರೆದು ಅದನ್ನು ಲೆಕ್ಕ ಮಾಡಿ ಕೂಡಿಸಿದರೆ ಖಂಡಿತವಾಗಿಯೂ ನೀವು ನೋಡಬಹುದು 666 ಬರ್ತಕ್ಕಂಥರಾಗಿದ್ದೆ. ಅದೇ ರೀತಿಯಲ್ಲಿ ಇದು ಒಂದು ಮಾತ್ರ ಅಲ್ಲ ಪ್ರಿಯರೇ, ಒಂದು ವಿಚಾರವನ್ನು ತೆಗೆದುಕೊಂಡು ನಾವು ದೃಢೀಕರಿಸ್ತಾ ಇಲ್ಲ, ಇನ್ನೊಂದು ವಿಚಾರವನ್ನು ತೆಗೆದುಕೊಂಡು ನಾವು ಇದೇ ರೀತಿಯಾಗಿ ಲೆಕ್ಕ ಮಾಡಿದರೆ ನಾವು ಉತ್ತಮವಾಗಿ ದೃಢೀಕರಿಸಿಕೊಳ್ಳಬಹುದು. ಈ ಒಂದು ಅಂಕೆ ಮೊದಲಿನ ಮೃಗವನ್ನು ಸೂಚಿಸ್ತಕ್ಕಂತಹ ಕಥೋಲಿಕ ಧರ್ಮದ ಪೋಪ್ ಅನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಎಂಬುದಾಗಿ. ಅದನ್ನು ನಾವು ನೋಡುವುದಾದರೆ ಡ್ಯೂಕಸ್ ಕ್ಲಾರಿ ಎಂಬುದಾಗಿ ಹೇಳುವಂತವರಾಗಿದ್ದಾರೆ. ಪೋಪ್ ಅಧಿಕೃತವಾಗಿ ಸಹಿಯನ್ನ ಮಾಡತಕ್ಕಂಥದ್ದು ತನ್ನ ಹೆಸರನ್ನ ಬರೆಯುವುದಿಲ್ಲ, ತಾನು ಅಧಿಕೃತವಾಗಿ ಸಹಿಯನ್ನ ಯಾವ ರೀತಿಯಲ್ಲಿ ಮಾಡುವಂತವರಾಗಿದ್ದಾರೆ ಅಂತಂದ್ರೆ ಡುಕ್ಸ್ ಕ್ಲಾರಿ ಎಂಬುದಾಗಿ ಬರೆಯುವಂತರಾಗಿದ್ದಾರೆ. ಇದನ್ನ ನಾವು ರೋಮನ್ ಅಂಕಿಯಲ್ಲಿ ಲೆಕ್ಕ ಮಾಡಿದಾಗಲೂ ಸಹ 666 ಬರ್ತಕ್ಕಂಥದ್ದಾಗಿದೆ. ಏನು ಇದರ ಅರ್ಥ? ಇದರ ಅರ್ಥ ಏನೆಂದರೆ, ನಾನು ಎಲ್ಲಾ ಕ್ರೈಸ್ತರಿಗೂ ಎಲ್ಲಾ ಪಾದ್ರಿಗಳಿಗೂ ಮುಖ್ಯಸ್ಥನು ಅನ್ನುವಂತಹ ಅರ್ಥವನ್ನು ಕೊಡ್ತಕ್ಕಂಥದ್ದಾಗಿದೆ. ಇದನ್ನು ಸಹ ನಾವು ಕೂಡಿಸಿದರೆ ಅದರಲ್ಲೂ ಸಹ 666 ಬರ್ತಕ್ಕಂಥದ್ದಾಗಿದೆ. ಬೇಕಾದರೆ ನೀವು ನಿಮ್ಮ ಪುಸ್ತಕವೋ ಅಥವಾ ಪೇಪರೋ ಒಂದು ಪೆನ್ನನ್ನು ತೆಗೆದುಕೊಂಡು ಇದನ್ನು ನೀವು ಕೂಡಿಸಬಹುದು. ಡಿ ಅಂದರೆ ಅದರ ಮೌಲ್ಯ 500, ಯು ಅಂದರೆ ಅದರ ಮೌಲ್ಯ 5, ಎಕ್ಸ್ ಅಂದರೆ ಅದರ ಮೌಲ್ಯ 10, ಸಿ ಅಂದರೆ ಅದರ ಮೌಲ್ಯ 100, ಎಲ್ ಅಂದರೆ ಅದರ ಮೌಲ್ಯ 50, ಇ ಅಂದರೆ ಅದಕ್ಕೆ ಯಾವುದೇ ಮೌಲ್ಯ ಇಲ್ಲ 0, ಆರ್ ಎಂದರೆ ಅದಕ್ಕೆ ಯಾವುದೇ ಮೌಲ್ಯ ಇಲ್ಲ 0, ಐ ಅಂದರೆ 1. ಹೀಗೆ ಇವೆಲ್ಲವನ್ನ ಸಹ ಕೂಡಿಸಿದರೆ 666 ಬರ್ತಕ್ಕಂಥದ್ದಾಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಿಯ ಕೇಳುಗರೆ, ನಾವು ಗಮನಿಸಬೇಕಾದಂತಹ ಅತಿ ಮುಖ್ಯವಾದಂತಹ ವಿಚಾರವೇನೆಂದರೆ, ಜಾನ್ ವಿಕ್ಲಿಫ್ ಅನ್ನುವಂತಹ ಮಾರ್ನಿಂಗ್ ಸ್ಟಾರ್ ಪ್ರೊಟೆಸ್ಟೆಂಟ್ ರಿಫಾರ್ಮೇಷನ್ ಅದರ ಹಿಂಬಾಲಕರು ಆದಂತಹ ಅನೇಕರು ಅವರನ್ನ ಲೋ ಲಾರ್ಡ್ಸ್ ಎಂಬುದಾಗಿ ಕರೀತಕ್ಕಂಥವರಾಗಿದ್ದಾರೆ. ಅವರು ಆಗಿನ ಕಾಲದಲ್ಲಿಯೇ 666 ಅಂದರೆ ಅದು ಪೋಪ್ ಅನ್ನ ಸೂಚಿಸುತ್ತದೆ ಎಂಬುದಾಗಿ ರಿಫಾರ್ಮೇಷನ್ ಆರಂಭದ ಸಮಯದಲ್ಲಿಯೇ ಇದನ್ನ ಎತ್ತಿ ಅವರು ತೋರಿಸಿದರು ಎಂಬುದನ್ನ ನಾವು ನೋಡಬಹುದಾಗಿದೆ. ಹೇಗೆ ಅವರು ಆಂಟಿ ಕ್ರೈಸ್ಟ್ ಕ್ರೈಸ್ತ ವಿರೋಧಿ ಯಾರೆಂದರೆ ಪೋಪ್ ಬೇರೆ ಯಾರು ಅಲ್ಲ ಎಂಬುದಾಗಿ ಅವರು ಆಗಿನ ಕಾಲದಲ್ಲೇ ಅದನ್ನ ಎತ್ತಿ ತೋರಿಸಿದರು. ಆದರೆ ಇದನ್ನ ಮರೆಮಾಚಲು ಹಿಂದು ಕಥೋಲಿಕ್ ಸಭೆಯಲ್ಲಿ ಪೋಪರ ಬಲಗೈ ಬಂಟರಾಗಿರ್ತಕ್ಕಂಥ ಜೆಸುಟ್ಸ್ ಅವರು, ಅವರ ಅನುಯಾಯಿಗಳು, ಅವರ ಮೂಲಕವಾದಿ ಪ್ರೊಟೆಸ್ಟೆಂಟರಿಗೆ ತಪ್ಪಾದ ಅರ್ಥವನ್ನ ನೀಡಿ ದಾರಿಯನ್ನು ತಪ್ಪಿಸುವಂತವರಾಗಿದ್ದಾರೆ. ನಾವು ಮೊದಲೇ ನೋಡಿದಾಗೆ ಪೋಪ್ನ ಮೂಲಕವಾಗಿ ಕಥೋಲಿಕ್ ಸಭೆ ಅಮೆರಿಕ ರಾಷ್ಟ್ರವನ್ನು ಉಪಯೋಗಿಸಿಕೊಂಡು ಭಾನುವಾರ ಆಚರಣೆ ಕಾನೂನು ತನ್ನ ಗುರುತನ್ನ ದೇವರ ಸಬ್ಬತ್ತಿನ ಆಜ್ಞೆಗೆ ವಿರುದ್ಧವಾಗಿ ತರುವುದಕ್ಕೆ ಅನೇಕ ಪ್ರಯತ್ನಗಳನ್ನ ಮಾಡತಕ್ಕಂಥದ್ದಾಗಿದೆ. ಸತ್ಯವೇದದಲ್ಲಿ ಮೃಗ ದ ಮುದ್ರೆ ಅದರ ಗುರುತು ಭಾನುವಾರವಾಗಿದೆ ಎಂಬುದಾಗಿ ಈಗಾಗಲೇ ನಾವು ನೋಡಿದೆವು. ಯಾಕೆಂದ್ರೆ ಕಥೋಲಿಕ ಸಭೆ ಹೇಳ್ತಕ್ಕಂಥದ್ದಾಗಿದೆ ಸಂಡೇ ಇಸ್ ಅವರ್ ಮಾರ್ಕ್ ಎಂಬುದಾಗಿ, ಅಂದ್ರೆ ಭಾನುವಾರ ನಮ್ಮ ಗುರುತು ಎಂಬುದಾಗಿ ಹೇಳುವಂತವರಾಗಿದ್ದಾರೆ. ಆದರೆ ಈ ವಾಕ್ಯ ಈ ಅಂಕಿಗಳನ್ನೆಲ್ಲ ನಾವು ಗಮನಿಸುವುದಾದ್ರೆ ಆ 666 ಯಾರನ್ನ ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ ಅದು ಪೋಪ್ ಮಾರ್ಗದ ಕಥೋಲಿಕ ಸಭೆಯನ್ನ ಸೂಚಿಸ್ತಕ್ಕಂಥದ್ದನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅದರ ರಾಜನನ್ನ ಸೂಚಿಸ್ತಕ್ಕಂಥದ್ದನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಇದು ಸಾಂಕೇತಿಕವಾಗಿ ತಿಳಿಸಲ್ಪಟ್ಟಿರ್ತಕ್ಕಂತಹ ಒಂದು ವಾಕ್ಯಗಳು. ಇದನ್ನ ಜ್ಞಾನ ಅದರಲ್ಲಿದೆ, ಅದರಲ್ಲಿ ತಿಳುವಳಿಕೆ ಇದೆ, ಅದನ್ನ ಅರ್ಥ ಮಾಡಿಕೊಳ್ಳತಕ್ಕಂಥದ್ದು ಬಹಳ ಮುಖ್ಯ. ಅದೇ ರೀತಿಯಾಗಿ ಹೀಗೆ ಹಣೆಯ ಮೇಲಾಗಲಿ ಕೈಯ ಮೇಲಾಗಲಿ ಎನ್ನುವುದು ಏನನ್ನ ತಿಳಿಸ್ತಕ್ಕಂಥದ್ದಾಗಿದೆ? ಹಣೆಯ ಮೇಲಾಗಲಿ ಕೈಯ ಮೇಲಾಗಲಿ ಅಂದರೆ ಇದು ನಿಜವಾಗಲೂ ಸಹ ಆ ಪೋಪ್ ಅಥವಾ ಅದಕ್ಕೆ ಸಂಬಂಧಪಟ್ಟವರು ಬಂದು ಎಲ್ಲರ ಮೇಲೆ 666 ಎಂಬುದಾಗಿ ಮುದ್ರೆಯನ್ನು ಹಾಕುವುದಿಲ್ಲ. ಪ್ರಿಯ ಕೇಳುಗರೆ, ದೇವರ ವಾಕ್ಯ ಏನನ್ನ ತಿಳಿಸ್ತಕ್ಕಂಥದ್ದಾಗಿದೆ ಅಂದರೆ ನಾವು ಸತ್ಯವೇದದಲ್ಲಿ ನೆಲೆಗೊಂಡು ಯಾವುದೇ ಸತ್ಯ ಇದ್ದರೆ ಅದು ಸತ್ಯವೇದದಲ್ಲಿ ಇದೆಯಾ ಎನ್ನುವುದನ್ನು ತಿಳಿದುಕೊಂಡು ನಮ್ಮ ವಿವೇಚನೆಯಲ್ಲಿ ಕರಾಗತ ಮಾಡಿಕೊಂಡು ಹೌದು ಇದು ಸತ್ಯ, ಇದರಂತೆ ನಡೆಯಬೇಕು, ನಾಲ್ಕನೇ ಆಜ್ಞೆ ಸಬ್ಬತ್ತಿನ ಅದು 7ನೇ ದಿನ ಶನಿವಾರವನ್ನು ಸೂಚಿಸ್ತಕ್ಕಂಥದ್ದಾಗಿದೆ, ಅದರಂತೆ ನಡೆಯಬೇಕು ಎಂಬುದಾಗಿ ಹೇಳುವಂತದೆ, ಸ್ಥಿರವಾಗಿ ನಿಲ್ಲುವಂತದೆ ನಾವು ಹಣೆ ಮೇಲಾಗಲಿ ಕೈಯ ಮೇಲಾಗಲಿ ಎಂಬುದಾಗಿ. ಅಂದರೆ ನಾವು ಏನನ್ನ ಯೋಚಿಸ್ತಕ್ಕಂಥವರಾಗಿದ್ದೇವೆ ಅದನ್ನು ನಾವು ಮಾಡ್ತಕ್ಕಂಥವರಾಗಿದ್ದೇವೆ. ಉದಾಹರಣೆಗೆ ನಾವು ನೋಡುವುದಾದರೆ ದೇವರ ವಾಕ್ಯದಲ್ಲಿ ಧರ್ಮೋಪದೇಶ ಕಂಡ 6:6-8 ತನಕ ನಾವು ಓದುವುದಾದರೆ ಅದರಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ನಾನು ಈವತ್ತು ನಿನಗೆ ಆಜ್ಞಾಪಿಸುವ ಈ ಮಾತುಗಳು ನಿನ್ನ ಹೃದಯದಲ್ಲಿ ಇರಬೇಕು, ಅವುಗಳನ್ನು ನಿನ್ನ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ನಿನ್ನ ಮನೆಯಲ್ಲಿ ಕೂತಿರುವಾಗಲೂ, ಮಾರ್ಗದಲ್ಲಿ ಹೋಗುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಅವುಗಳ ವಿಷಯವಾಗಿ ಮಾತನಾಡಬೇಕು, ಅವುಗಳನ್ನ ಗುರುತಾಗಿ ನಿನ್ನ ಕೈಯ ಮೇಲೆ ಕಟ್ಟಿಕೊಳ್ಳಬೇಕು, ಅವು ನಿನ್ನ ಕಣ್ಣುಗಳ ನಡುವೆ ಅಣೆಕಟ್ಟಾಗಿರಬೇಕು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಈ ವಾಕ್ಯದಲ್ಲಿ ನಾವು ಗಮನಿಸಬೇಕಾದಂತಹ ಅತಿ ಮುಖ್ಯವಾದಂತಹ ವಿಚಾರವೇನೆಂದರೆ ಕೈಯ ಮೇಲೆ ಕಟ್ಟಬೇಕು, ಅಣೆಕಟ್ಟಾಗಿರಬೇಕು ಎಂದರೆ ಯಾವ ಕೈಯಲ್ಲಿ ಹಣೆಯಲ್ಲಿ ಕಟ್ಟಾಗಿರಬೇಕು, ಕೈಯಲ್ಲಿ ಕಟ್ಕೊಂಡ್ಬೇಕು ಅಥವಾ ಹಣೆಯಲ್ಲಿ ಪಟ್ಟಿಯನ್ನು ಅಂಟಿಸ್ಕೊಳ್ಬೇಕು ಅನ್ನುವಂತ ಅರ್ಥ ಅಲ್ಲ ಪ್ರಿಯರೇ. ಇದಕ್ಕಿಂತ ಇಂದಿನ ಅಧ್ಯಾಯ 5 ಧರ್ಮೋಪದೇಶ ಕಾಂಡದಲ್ಲಿ ನಾವು ನೋಡುವುದಾದರೆ ದೇವರ 10 ಆಜ್ಞೆಗಳ ವಿಚಾರವಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಅದನ್ನೇ ದೇವರು ಹೇಳ್ತಕ್ಕಂಥವರಾಗಿದ್ದಾರೆ, ಆ 10 ಆಜ್ಞೆಗಳನ್ನ ಸರಿಯಾದ ರೀತಿಯಲ್ಲಿ ನಡೆದುಕೊಳ್ಳಬೇಕು, ಅದನ್ನ ಜ್ಞಾಪಕವಾಗಿ ಇಟ್ಟುಕೊಳ್ಳಬೇಕು, ಏನು ಮಾಡಬೇಕು ಏನು ಮಾಡಬಾರದು ಅನ್ನುವಂತಹ ವಿವೇಚನೆಗೆ ತಕ್ಕಂತೆ ನಾವು ನಡೆದುಕೊಳ್ಳಬೇಕು ಎನ್ನುವಂತಹ ಅರ್ಥವನ್ನ ಇಲ್ಲಿ ನೀಡ್ತಕ್ಕಂಥದ್ದಾಗಿದೆ. ನಾವು ಏನನ್ನ ಯೋಚಿಸ್ತಕ್ಕಂಥರಾಗಿದ್ದೇವೆ ಅದನ್ನ ನಾವು ಮಾಡ್ತಕ್ಕಂಥರಾಗಿದ್ದೇವೆ. ಬಲಗೈ ಮೇಲಾಗಲಿ ಅಂದ್ರೆ ಅದು ಕ್ರಿಯೆಯನ್ನ ಸೂಚಿಸ್ತಕ್ಕಂಥದ್ದಾಗಿದೆ. ಹಣೆ ಅಂತಕ್ಕಂಥದ್ದು ಯೋಚನೆಯನ್ನ ಸೂಚಿಸ್ತಕ್ಕಂಥದ್ದಾಗಿದೆ. ಉದಾಹರಣೆಗೆ ಸಬ್ಬತ್ತಿನ ನಾಲ್ಕನೇ ಆಜ್ಞೆಯಲ್ಲಿ ತಿಳಿಸಿರ್ತಕ್ಕಂಥ ಸಬ್ಬತ್ತಿನ ಏಳನೇ ದಿನ ಅದು ಪರಿಶುದ್ಧವಾದಂತಹ ದಿನ ಎಂಬುದಾಗಿ ನೀವು ನಿಮ್ಮ ವಿವೇಚನೆಯಲ್ಲಿ ಬರುವುದಾದರೆ ಖಂಡಿತವಾಗಿಯೂ ಅದನ್ನ ಕಾರ್ಯರೂಪದಲ್ಲಿ ತೋರಿಸುವುದಕ್ಕೆ ಕೈಯ ಮೇಲಾಗಲಿ ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಅದನ್ನ ಕೈಗೊಂಡು ನಡೆಯುವುದರ ಮೂಲಕವಾಗಿ ನೀವು ಅದನ್ನ ತೋರಿಸ್ತಕ್ಕಂಥವರಾಗಿದ್ದೀರಾ. ಆ ರೀತಿಯಾಗಿ ದೇವರು ಇಲ್ಲಿ ಹೇಳ್ತಕ್ಕಂಥರಾಗಿದ್ದಾರೆ. ಒಂದು ವೇಳೆ ಮೃಗದ ಆ ಒಂದು ಗುರುತು, ಆ ಒಂದು ಮುದ್ರೆ, ಅದು ಭಾನುವಾರ, ಹೌದು ನಾವು ಭಾನುವಾರವೇ ಹೋಗ್ತಕ್ಕಂಥವರಾಗಿದ್ದೇವೆ ಎಂಬುದಾಗಿ ನೀವು ಚಿಂತಿಸಿ, ನೀವು ಯೋಚಿಸಿ ಅದರಂತೆ ಕೈಗೊಳ್ಳುವುದಾದರೆ ನೀವು ಮೃಗದ ಹಿಂದೆ ಹೋಗ್ತಕ್ಕಂಥವರಾಗಿದ್ದೀರಿ ಎಂಬುದನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ದೇವರ ಆಜ್ಞೆಗಳು ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುತ್ತದೆ, ಸರಿಯಾದ ಕಾರ್ಯಗಳನ್ನು ಮಾಡುವಂತೆ ಪ್ರೇರೇಪಿಸುತ್ತದೆ. ನಾವು ನಮಗೆ ಉತ್ತಮವಾದಂತಹ ವಿವೇಚನೆಯನ್ನ ಮಾಡುವಂತೆ ಅದು ತಿಳಿಸ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ಅದಕ್ಕೋಸ್ಕರವೇ ದೇವರು ನಮ್ಮನ್ನ ಕರೆಯುವಂತೆವನಾಗಿದ್ದಾನೆ. ಸಬ್ಬತ್ತಿನ ಪರಿಶುದ್ಧವಾದಂತಹ ದಿನ, ಆ ದಿನದಲ್ಲಿ ಆರಾಧಿಸುವಾಗೆ ಕರೆಯತಕ್ಕಂಥದ್ದನ್ನ ನಾವು ನೋಡುವಂತೆವರಾಗಿದ್ದೇವೆ. ಅದಕ್ಕೋಸ್ಕರವೇ ನಾವು ಎಜ್ಕೇಲ್ನ ಪುಸ್ತಕ 20:20 ವಚನದಲ್ಲಿ ನಾವು ನೋಡಿದೆವು, ಅದು ಸಬ್ಬತ್ತಿನ ಪರಿಶುದ್ಧವಾದಂತಹ ದಿನ, ಅದು ದೇವರಿಗೂ ನಮಗೂ ಗುರುತಾಗಿದೆ ಎಂಬುದನ್ನ ತಿಳಿಸುವಂತಹ ದಿನವಾಗಿದೆ. ಅಷ್ಟು ಮಾತ್ರವಲ್ಲದೆ ಯೆಶಾಯನ ಪ್ರವಾದನೆ ಗ್ರಂಥ 8:16 ವಚನದಲ್ಲಿ ತಿಳಿಸತಕ್ಕಂಥದ್ದಾಗಿದೆ, ನನ್ನ ಶಿಷ್ಯರೊಳಗೆ ನ್ಯಾಯ ಪ್ರಮಾಣವನ್ನು ಮುದ್ರಿಸು ಎಂಬುದಾಗಿ ತಿಳಿಸತಕ್ಕಂಥದ್ದಾಗಿದೆ. ಇದರಿಂದ ದೇವರ ವಾಕ್ಯ ಪ್ರಕಟಣೆ ಪುಸ್ತಕ 7:7 ನಾಲ್ಕು ದೂತರು ಗಾಳಿಯನ್ನೇ ಹಿಡಿದುಕೊಂಡಿರತಕ್ಕಂಥದ್ದನ್ನ ತಿಳಿಸ್ತಕ್ಕಂಥದ್ದಾಗಿದೆ. ಮತ್ತೊಬ್ಬ ದೂತನು ಬಂದು ಹೇಳ್ತಕ್ಕಂಥವನಾಗಿದ್ದಾನೆ, ಏನೆಂದರೆ ಜೀವ ಸ್ವರೂಪವಾದಂತಹ ದೇವರ ಮುದ್ರೆಯನ್ನು ಹಿಡಿದುಕೊಂಡು ಮೂಡಲದಿಂದ ಏರಿ ಬಂದು ಆ ನಾಲ್ಕು ದೇವದೂತರಿಗೆ ನಮ್ಮ ದೇವರ ಸೇವಕರ ಹಣೆಯ ಮೇಲೆ ಮುದ್ರ ಹಾಕುವವರೆಗೂ ಭೂಮಿಯನ್ನ, ಸಮುದ್ರವನ್ನ, ಮರಗಳನ್ನ ಕಿಡಿಸಬೇಡಿರಿ ಎಂಬುದಾಗಿ ಮಹಾಶಬ್ದದಿಂದ ಕೂಗುವಂಥದ್ದನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅಂದರೆ ಭೂಮಿಯಲ್ಲಿ ಕೊನೆಯದಾಗಿ 7 ಉಪದ್ರವ ಬರುವುದಕ್ಕಿಂತ ಮೊದಲು ದೇವರು 2 ಗುಂಪುಗಳನ್ನಾಗಿ ವಿಭಾಗಿಸ್ತಕ್ಕಂಥವನಾಗಿದ್ದಾನೆ. ಆ 2 ಗುಂಪುಗಳು ಯಾರು ಎಂಬುದಾಗಿ ನಾವು ನೋಡಬೇಕಾದರೆ ಅದು ದೇವರ ಮುದ್ರೆಯನ್ನ ಹಾಕಿಕೊಂಡು ದೇವರ ಸಬ್ಬತ್ತಿನ 7ನೇ ದಿನವನ್ನ ಹಿಂಬಾಲಿಸುವಂತಹ 10 ಆಜ್ಞೆಗಳಿಗೆ ವಿಧೇಯರಾಗಿ ಕೈಗೊಂಡು ನಡೆಯುವಂತಹ ಜನಗರು. ಮತ್ತೊಂದು ಗುಂಪು ಮೃಗದ ಮುದ್ರೆ, ಪೋಪ್ ಮಾರ್ಗದ ಕಥೋಲಿಕ್ ಸಭೆ ಹೇಳುವಂತೆ ಭಾನುವಾರದ ಪವಿತ್ರತೆಯನ್ನು ಕೈಗೊಂಡು ಆ ಮೃಗ ಹೇಳಿದಂತೆ ಕೇಳಿ ಈ ಲೋಕಕ್ಕೆ ತಕ್ಕಂತೆ ನಡೆಯುವ ಜನರು. ಆದುದರಿಂದಲೇ ದೇವರು ಈ 3ನೇ ದೂತನ ಸಂದೇಶದ ಮೂಲಕವಾಗಿ ಬಲವಾದಂತ ಎಚ್ಚರಿಕೆ ಸಂದೇಶವನ್ನ ನೀಡುವವರಾಗಿದ್ದಾರೆ. ನೀವು ಯಾರನ್ನ ಹಿಂಬಾಲಿಸುವವರಾಗಿದ್ದೀರಾ? ಮೃಗವನ್ನ, ಅದರ ಆಜ್ಞೆಗಳನ್ನ, ಅದರ ಕಟ್ಟಳೆಗಳನ್ನ ನೀವು ಹಿಂಬಾಲಿಸುವಂತವರಾಗಿದ್ದೀರಾ? ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ನೀವು ಮೃಗದ ಆಜ್ಞೆಗಳನ್ನ ಅಲ್ಲಿ ತಿಳಿಸ್ತಕ್ಕಂಥ ವಿಚಾರಗಳನ್ನ ಕೈಗೊಂಡು ನಡೆಯುವುದಾದರೆ ಮಾರ್ಕನು ಬರೆದ ಸುವಾರ್ತೆ 7:7-8 ವಚನವನ್ನು ಓದಬೇಕಾದರೆ ಆತನು ಪ್ರತ್ಯುತ್ತರವಾಗಿ ಅವರಿಗೆ, ಈ ಜನರು ತಮ್ಮ ತುಟಿಗಳಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಹೃದಯವು ನನ್ನಿಂದ ದೂರವಾಗಿದೆ. ಮನುಷ್ಯರ ಕಟ್ಟಳೆಗಳನ್ನ ಬೋಧನೆಗಳನ್ನಾಗಿ ಮಾಡಿ ಕಲ್ಪಿಸುವುದರಿಂದ ಅವರು ನನ್ನನ್ನು ಆರಾಧಿಸುವುದು ವ್ಯರ್ಥವಾಗಿದೆ ಎಂದು ಬರೆಯಲ್ಪಟ್ಟದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಏನ್ ಹೇಳ್ತಕ್ಕಂಥದ್ದಾಗಿದೆ ಪ್ರಿಯ ಕೇಳುಗರೆ? ಒಂದು ವೇಳೆ ನೀವು ಭಾನುವಾರ ಆ ಒಂದು ಕಥೋಲಿಕ ಸಭೆಯ ಪೋಪ್ ಮಾರ್ಗ ತಿಳಿಸುವಂತಹ ಭಾನುವಾರದ ಪವಿತ್ರತೆಯನ್ನು ನೀವು ಕೈಗೊಂಡು ನಡೆಯುವುದಾದರೆ ಅದು ಮನುಷ್ಯನ ಬೋಧನೆಯಾಗಿದೆ. ಅದರ ರೀತಿಯಲ್ಲಿ ನೀವು ಆರಾಧಿಸುವುದಾದರೆ ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದಾಗಿದೆ, ಅದು ವ್ಯರ್ಥ ಎಂಬುದಾಗಿ. ಯೋಚಿಸಿರಿ ಪ್ರಿಯ ಕೇಳುಗರೆ, ಯಾವ ಒಂದು ಮುದ್ರೆಯನ್ನ ನೀವು ಹಿಂಬಾಲಿಸುವಂತವರಾಗಿದ್ದೀರಾ? ದೇವರ ಮುದ್ರೆಯನ್ನ ಅಥವಾ ಮೃಗದ ಮುದ್ರೆಯನ್ನ? ಆದುದರಿಂದಲೇ ಮೊದಲನೇ ದೂತನ ಸಂದೇಶ ಸೃಷ್ಟಿಕರ್ತನಾದ ದೇವರನ್ನ ಆರಾಧಿಸಿರಿ, ಸಬ್ಬತ್ತಿನವನ್ನ ಆರಾಧಿಸಿರಿ ಎಂಬುದಾಗಿ ಕರೆಯುವಂತವನಾಗಿದ್ದಾನೆ. ಇದೇ ಸಮಯದಲ್ಲಿ ಮೃಗವು ಸಹ ಈ ಲೋಕವನ್ನ ಒತ್ತಾಯಿಸುವಂತದಾಗಿದೆ. ಯಾವ ರೀತಿಯಲ್ಲಿ ಒತ್ತಾಯಿಸುವಂತದಾಗಿದೆ? ದೇವರ ವಾಕ್ಯದಲ್ಲಿ ನಾವು ನೋಡುವುದಾದರೆ ಪ್ರಕಟಣೆ ಪುಸ್ತಕ 13:16-17 ವಚನಗಳನ್ನ ನೋಡುವುದಾದರೆ, ಚಿಕ್ಕವರು, ದೊಡ್ಡವರು, ಬಡವರು, ಸ್ವತಂತ್ರರು, ಐಶ್ವರ್ಯವಂತರು ಎಲ್ಲರೂ ಸಹ ಈ ಮುದ್ರೆಯನ್ನ ಹಾಕಿಸಿಕೊಳ್ಳಬೇಕು, ಈ ಮುದ್ರೆಯನ್ನ ಹಿಂಬಾಲಿಸಬೇಕು, ಇಲ್ಲ ಅಂದರೆ ಕ್ರಯ ವಿಕ್ರಯವನ್ನ ಮಾಡಬಾರದು ಎಂಬುದಾಗಿ ಹೇಳುವಂತದಾಗಿದೆ. ಮೊದಲು ಭಾನುವಾರ ಕಾನೂನು ಆಚರಣೆಯನ್ನ ಬರ್ತಕ್ಕಂಥದ್ದಾಗಿದೆ ಪ್ರೇರೆ. ಅಮೇರಿಕದಲ್ಲಿ ಇದು ಮೊಟ್ಟ ಮೊದಲನೇದಾಗಿ ಆರಂಭವಾಗ್ತಕ್ಕಂಥದ್ದಾಗಿದೆ. ಅಮೇರಿಕದಲ್ಲಿ ಆರಂಭವಾದಂತಹ ಈ ಕಾನೂನುಗಳು ಇಡೀ ಲೋಕಕ್ಕೆ ಪ್ರಸಂಭಿಸತಕ್ಕಂಥದ್ದಾಗಿದೆ. ಒಂದು ವೇಳೆ ಮೊದಲು ಇದು ಹೇಗೆ ಬರ್ತಕ್ಕಂಥದ್ದಾಗಿದೆ ಅಂದರೆ ಭಾನುವಾರ ವಿಶ್ರಾಂತಿಯನ್ನು ತೆಗೆದುಕೊಂಡು ಬರ್ತಕ್ಕಂಥವರಾಗಿದ್ದಾರೆ. ಒಂದು ವೇಳೆ ಅದನ್ನು ನಾವು ಹಿಂಬಾಲಿಸಲಿಲ್ಲ ಅಂತಂದರೆ ನಮಗೆ ಫೈನನ್ನು ಹಾಕ್ತಕ್ಕಂಥವರಾಗಿದ್ದಾರೆ. ಎರಡನೇದಾಗಿ ಕ್ರಯ ವಿಕ್ರಯಗಳನ್ನು ಮಾಡಬಾರದು ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಮೂರನೇದಾಗಿ ನಾವು ನೋಡುವುದಾದರೆ ಅದು ಮರಣ ದಂಡನೆಗೆ ನಮ್ಮನ್ನು ಗುರಿಪಡಿಸ್ತಕ್ಕಂಥದ್ದಾಗಿದೆ. ಅನೇಕರನ್ನ ಸಬ್ಬತ್ತಿನವನ್ನ ಕೈಗೊಂಡು ಜನಗಳನ್ನು ಈ ಒಂದು ಕಾಲಘಟ್ಟದಲ್ಲಿ ಅನೇಕ ಉಪದ್ರವಗಳಿಗೆ ಒಳಪಡಿಸ್ತಕ್ಕಂಥದ್ದಾಗಿದೆ. ಯಾಕೆಂದರೆ ನಾವು ಹೀಗಾಗಲೇ ಈ ಲೋಕದಲ್ಲಿ ರೋಮನ್ ಕಥೋಲಿಕ ಸಭೆ 1260 ವರ್ಷಗಳ ಕಾಲ ಆಡಳಿತ ಮಾಡಿ ಅಧಿಕಾರ ಹೇಗೆ ನಡೆಸಬೇಕು ಎನ್ನುವುದನ್ನ ಅರಿತುಕೊಂಡಿದೆ, ಅದರ ರುಚಿಯನ್ನ ತಿಳಿದುಕೊಂಡಿದೆ. ಹಾಗಾಗಿ ಮತ್ತೆ ಅದು ಈ ಲೋಕಕ್ಕೆ ಈ ಒಂದು ಭಾನುವಾರ ಆಚರಣೆ ಕಾನೂನನ್ನು ತರುವುದರ ಮೂಲಕವಾಗಿ ಇಡೀ ಲೋಕವನ್ನು ಆಡಳಿತ ಮಾಡತಕ್ಕಂಥದ್ದಾಗಿದೆ. ಹಾಗಾಗಿ ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯದಲ್ಲಿ ತಿಳಿಸಲ್ಪಡ್ತಕ್ಕಂತಹ ಆ 666 ಅಂತಕ್ಕಂಥದ್ದು ಯಾವುದೇ ಕಂಪ್ಯೂಟರ್ ಅಲ್ಲ, ಯಾವುದೇ ಚಿಪ್ ಅಲ್ಲ, ಯಾವುದೇ ಕೊರೋನಾ ವೈರಸ್ ಅಲ್ಲ, ಬೇರೆ ಯಾವುದೂ ಅಲ್ಲ ಪ್ರಿಯ ಕೇಳುಗರೆ. ಅದು ಆ ಮೃಗ ಅಂತಕ್ಕಂತಹ ಪೋಪ್ ಮಾರ್ಗದ ಕಥೋಲಿಕ ಸಭೆಯನ್ನು ಸೂಚಿಸುವಂತಹ ಆ ಮನುಷ್ಯನನ್ನು ಸೂಚಿಸುವಂತಹ ಅಂಕಿಯಾಗಿದೆ ಎಂಬುದಾಗಿ ನಾವು ಎನಿಸಿದಾಗೆ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಪ್ರಿಯರೇ. ಹಾಗಾಗಿ ಹೌದು, ನಾನು ಈ ಮೃಗದ ಅಂಕಿ ಏನೆಂಬುದನ್ನು ಅರ್ಥ ಮಾಡಿಕೊಂಡೆ ಎಂಬುದಾಗಿ ನೀವು ತಿಳಿದುಕೊಳ್ಳುವುದಾದರೆ ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ಹೌದು ಸ್ವಾಮಿ, ಈ ಲೋಕದಲ್ಲಿ ಒಂದು ದೊಡ್ಡ ಹೋರಾಟ ಬರುವಂತದಾಗಿದೆ. ಅದು ನಿನ್ನ ಸಬ್ಬತ್ತಿನಕ್ಕೆ ವಿರುದ್ಧವಾಗಿ ಸ್ವಾಮಿ 666 ಅಂತಕ್ಕಂಥದ್ದು ಆ ಮೊದಲನೇ ಮೃಗವನ್ನ ಸೂಚಿಸ್ತಕ್ಕಂತಹ ಅಂಕೆ ಎಂಬುದನ್ನ ನಾ ಅರಿತುಕೊಂಡೆವು ಸ್ವಾಮಿ. ಬೇರೆ ಯಾವ ಈ ಲೋಕದ ವಸ್ತುಗಳೆಲ್ಲ ಅದು ಮನುಷ್ಯನ ಅಂಕೆ ಎಂಬುದಾಗಿ ನೀನು ನಿನ್ನ ವಾಕ್ಯದ ಮುಖಾಂತರವಾಗಿ ತೋರಿಸಿಕೊಟ್ಟಿದ್ದೆಲ್ಲ, ಅದಕ್ಕೋಸ್ಕರ ಸ್ತೋತ್ರ. ಹಾಗಾಗಿ ಕೊನೆಯ ಕಾಲದಲ್ಲಿ ಮನುಷ್ಯರ ಆಜ್ಞೆಗಳನ್ನ ಕಟ್ಟಳೆಗಳನ್ನ ಕೈಗೊಂಡು ಆರಾಧಿಸುವುದನ್ನ ಬಿಟ್ಟು ಪರಿಶುದ್ಧವಾದ ಸಬ್ಬತ್ತಿನವನ್ನ ಆರಾಧಿಸುವಂತಹ ಮನಸ್ಸನ್ನು ನಮಗೆ ಅನುಗ್ರಹಿಸಿಕೊಡು. ಅದಕ್ಕೋಸ್ಕರ ಸ್ಥಿರವಾಗಿ ನಿಲ್ಲುವಂತಹ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು, ಅಭಿಷೇಕಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವಂತಿದ್ದೇವೆ ನಮ್ಮ ತಂದೆಯೇ, ಆಮೆನ್.
ಇಂದಿನ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂದು ನಾನು ನಂಬುತ್ತೇನೆ.
ಈ ಸಂದೇಶದೊಂದಿಗೆ ಈ ದಿನದ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ.
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ adventistmediacenter@gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು adventistmediacenter.org ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ನಾನು ನಿಮ್ಮ ಸಹೋದರಿ ವಿಜಯವಾಣಿ
ಮತ್ತು ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್
ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವವರಾಗಿದ್ದೇವೆ.
ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮತ್ತೆ ನಮ್ಮೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿಯೂ ಸೇರಿಕೊಳ್ಳಿರಿ.
ನಮ್ಮ ಮುಂದಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ದೇವರು ನಿಮ್ಮನ್ನು ಆಶೀರ್ವದಿಸಲಿ.
ಪರಲೋಕಕ್ಕಾಗಿ ತವ ಕಾಪಡು ಮಾನವ, ಈ ಲೋಕ ಬರೀ ಶೂನ್ಯ.